పౌరుషం సూక్తం తద్భేద పౌరుషం సూక్తం వేదాహ పురుష సూక్తగా ఈ గాయత్రియింద బందే పురుష సూక్త ಗಾಯತ್ರಿ ವ್ಯಾಹೃತೆಗಳಿಂದ ಬಂದಿದ್ದು ಪುರುಷ ಸೂಕ್ತ ಈ ರೀತಿ ತಿಳ್ಕೊಂಡ್ರೆ ಪುರುಷ ಸೂಕ್ತ ಗಾಯತ್ರಿ ಅರ್ಥ ಪುರುಷ ಸೂಕ್ತ ವ್ಯಾಹೃತಿಗಳ ಅರ್ಥ ಈ ರೀತಿ ಎವಲ್ಯೂಷನ್ನಲ್ಲಿ ಆ ರೀತಿ ಬಂತು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಿಷ್ಟು ಡೀಟೇಲ್ಸ್ ಕೊಡ್ತಾರೆ ತಚ್ಚೋಕ್ತಂ ಪಂಚರಾತ್ರೆ ಮೂರ್ತಿಭ್ಯಶ್ಚ ಚತುರ್ಭ್ಯಶ್ಚ ತರಿಸು ಚತುರ್ವಿಂಶತಿ ಮೂರ್ತಯ ಜಾಯಂತೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಾಲ್ಕು ರೂಪಗಳಿಂದ ಇಪ್ಪತ್ನಾಲ್ಕು ರೂಪಗಳು ಬಂತು ಹೇಗೆ ದೀಪಾತ್ ದೀಪಾಂತರಮ್ಯಥ ಅದು ಹೇಗೆ ಬಂತು ಅಂದರೆ ದೀಪಗಳಿಂದ ಅನೇಕ ದೀಪ ಹಚ್ಚಿಡ್ತಾರಲ್ಲ ಹಾಗೆ ಯಾವ ದೀಪ ಕೂಡ ಏನಿಲ್ಲ ವಿಕಾರ ಇಲ್ಲ ಎಲ್ಲ ದೀಪ ಕೂಡ ಅದೇ ಬೆಳಕನ್ನು ಕೊಡುತ್ತೆ ಹೊರತು ಏನು ಮಾಡೋದಿಲ್ಲ ವ್ಯತ್ಯಾಸ ಇಲ್ಲ ಸೊ ನೂರು ದೀಪಗಳನ್ನು ಹಚ್ಚಿಟ್ಟರೆ ನೀವು ಒಂದು ಬತ್ತಿಯಿಂದ ನೂರು ದೀಪಗಳು ಹೇಗಿವೆ ಈಗ ಅದೇ ಆಕಾರ ಅದೇ ಇದ್ದಿದ್ದಾಗ ಅದೇ ಕ್ವಾಲಿಟಿ ಬೆಳಕು ಹಾಕೊಡುತ್ತೆ ಪರ್ವತ ರೂಪಗಳೆಲ್ಲ ದೀಪಾನ್ ದೀಪ ಸೃಷ್ಟಿ ಇದ್ದಾಗೆ ತೇಜೋವಾರಿ ಮೃದಾಂ ತೇಜೋವತ್ ಪರ್ವತ ರೂಪ ಸೃಷ್ಟಿ ವಾರಿವತ್ ಜೀವ ಸೃಷ್ಟಿ ಮೃತ್ವತ್ ಜಡ ಸೃಷ್ಟಿ ಮೂರು ಭಾಗ ಮಾಡಿದ್ದಾರೆ ಅದೇ ಭಾಗವತಲ್ಲಿ ಹೇಳಿದ ಮಾತುಗಳಿಗೆ ಇಲ್ಲಿ ನಾಲ್ಕ ಈಗ ದೀಪಗಳಿಂದ ದೀಪಗಳು ಹುಟ್ಟಿದಾಗೆ ದೀಪಗಳಲ್ಲಿ ಏನಿಲ್ಲ ವ್ಯತ್ಯಾಸ ಇಲ್ಲ ಅದಕ್ಕೆ ತೇಜೋವಾರಿ ಮೃದಾಂ ದೀಪಗಳಿಂದ ದೀಪ ಸೃಷ್ಟಿಯಂತೆ ಪರಮಾತ್ಮ ರೂಪಗಳು ಹುಟ್ಟಿ ಬರೋದಲ್ಲ ಹೇಗೆ ಅಂದರೆ ಒಂದು ದೀಪ ಅನೇಕ ದೀಪಗಳು ಬಂದ ಹಾಗೆ ವ್ಯತ್ಯಾಸ ಇಲ್ಲ ತೇಜಸ್ ಅಂದರೆ ದೀಪ ಬೆಳಕು ಪರಮಾತ್ಮ ರೂಪಗಳು ಪರಮಾತ್ಮ ರೂಪಗಳು ಅವರು ಅನಂತ ರೂಪ ಸ್ವೀಕಾರ ಮಾಡಿದ ಮೂಲ ರೂಪ ನಾರಾಯಣ ರೂಪದಿಂದ ದೀಪದಿಂದ ದೀಪಗಳು ಬಂದ ಬಂದವು ಮುಂದೆ ಮುಗಿದಿಲ್ಲ ತೇಜೋ ಮುಗಿದೋಯ್ತು ಈಗ ಅಷ್ಟೇ ನೆಕ್ಸ್ಟ್ ವಾರಿ ನೀರಿನಲ್ಲಿ ಪ್ರತಿಬಿಂಬ ಕಾಣುತ್ತಲ್ಲ ಆ ರೀತಿಯಲ್ಲಿ ಜೀವ ಸೃಷ್ಟಿ ಬಂತು ದೇಹಗಳಲ್ಲಿ ಅನೇಕ ದೇಹಗಳು ಅದರಲ್ಲಿ ಜೀವ ಇರೋದು ದೇಹ ಜೀವ ನೆಕ್ಸ್ಟ್ ಅದು ಆಮೇಲೆ ಮೂರನೇದೇನು ಮಣ್ಣು ಮಣ್ಣಿನಿಂದ ಗಡಿಗೆ ಮಾಡಿದ ಹಾಗೆ ಜಡ ಸೃಷ್ಟಿ ಬಂತು ಜಡ ಸೃಷ್ಟಿಗೆ ವಿಕಾರ ಇದೆ ಜಡ ಸೃಷ್ಟಿಗೆ ವಿಕಾರ ಇದೆ ಜೀವ ಸೃಷ್ಟಿಯಲ್ಲಿ ಏನಿದೆ ದೇಹಕ್ಕೆ ವಿಕಾರ ಇದೆ ಜೀವನಿಗಿಲ್ಲ ಇದರಲ್ಲಿ ವಿಕಾರನೇ ಇಲ್ಲ ಗೊತ್ತಾಯ್ತಾ ಇದು ವಿಶೇಷ ಇಲ್ಲಿ ಒಂದು ಉದಾಹರಣೆಗೆ ಈ ದೀಪದಿಂದ ನೂರು ದೀಪ ಹಚ್ಚಿದ ಈ ದೀಪಕ್ಕೆ ಏನಾದ್ರು ಪ್ರಾಬ್ಲಮ್ ಬಂತ ಪಾಪ ನೂರು ದೀಪ ಹಚ್ಚಿದ್ರೆ ಪಾಪ ಹೋಗಿಬಿಡ್ತಿದ್ದೆ ಇಲ್ಲೇ ಇಲ್ಲ ಇಷ್ಟೇ ಆಗಿದೆ ಅಂತ ಏನಿಲ್ಲ ಅಷ್ಟೇ ಉಳ್ಕೊಂಡಿದ್ದಾರೆ ಸೊ ಮೂರು ರೂಪಕ್ಕೆ ಅವತಾರ ರೂಪಕ್ಕೆ ಏನಿಲ್ಲ ಭೇದ ಇಲ್ಲ ಮೂರು ರೂಪ ಏನಾಗಿಲ್ಲ ಅನಂತ ರೂಪ ತೊಗೊಂಡು ಮೂರು ರೂಪ ಏನಾಗಿರುತ್ತೆ ಪಾಪ ನೆಗ್ಲಿಜಿಬಲ್ ರಾಶಿ ಇರುತ್ತೆ ಬಟ್ಟೆ ಒಂದು ಹತ್ತಿರ ರಾಶಿ ಇದೆ ಎಲ್ಲ ತೊಗೊಂಡ್ಬಿಟ್ಟು ಇಷ್ಟು ಉಳಿದಿರುತ್ತೆ ಕೊನೆಗೆ ಆ ದೀಪ ಆಗಲೇ ಇಲ್ಲ ಮೂಲ ರೂಪ ದೀಪ ಹಾಗೇ ಇದೆ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಂ ಅಧಃ ಪೂರ್ಣಂ ಇದಂ ಅಧಃ ಅಂದರೆ ಅದು ಮೂಲ ರೂಪ ಅದು ಪೂರ್ಣ ಇದಂ ಅವತಾರ ರೂಪ ಇದು ಪೂರ್ಣ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣದಿಂದ ಪೂರ್ಣನೇ ಬಂದಿದೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣದಿಂದ ಪೂರ್ಣ ತೊಗೊಂಡು ಉಳಿಯೋದು ಯಾವುದು ಮತ್ತೆ ಪೂರ್ಣನೇ ಸೇರಿಸಿದ್ರೂ ಪೂರ್ಣ ತೊಗೊಂಡ್ರೂ ಪೂರ್ಣ ತೊಗೊಂಡಿದ್ದು ಪೂರ್ಣ ಮೂಲನೂ ಪೂರ್ಣ ಈಗ ಅವತಾರ ರೂಪಗಳು ಪೂರ್ಣ ಎಲ್ಲವೂ ಪೂರ್ಣ ಅಂತ ಹೇಳೋದಕ್ಕೆ ಆ ದೃಷ್ಟಾಂತ ಕೊಟ್ಟಿದ್ದ ಅದಕ್ಕೆ ದೀಪಾತ್ ದೀಪಾಂತರಂ ಯಥಾ ಅಂತ ಹೇಳಿ ಅಂಬೃಷ ಅಲ್ಲ ಅದು ಬೇರೆ ಯಾವುದು ಎಲ್ಲ ಅಂಬೃಷನೇ ಅಂಬೃಷ ಅಂದರೆ ಏನು ಸುಳ್ಳಲ್ಲ ಮೂರು ಸೃಷ್ಟಿನೂ ಸುಳ್ಳಲ್ಲ ಅದು ಮೂರು ಸೃಷ್ಟಿನೂ ಸುಳ್ಳಲ್ಲ ಅವ್ರದ್ದೇನು ಹೇಳ್ತಾರೆ ಇದೆಲ್ಲ ಸುಳ್ಳು ಅದೆಲ್ಲ ಮೂಲ ರೂಪ ಒಂದೇ ಸತ್ಯ ಉಳಿದು ಸುಳ್ಳು ಅಂದರೆ ತಪ್ಪು ಗಡಿಗೆ ಗಡಿಗೆಗಳು ಹಾಂ ಇದೆ ಹೌದು 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 ವಾರಿಯಲ್ಲಿ ಏನಿದೆ ಈಗ ದೇಹ ವಾರಿ ಅದರೊಳಗೆ ಇಮೇಜು ದೇಹ ಅದರೊಳಗೆ ಜೀವ ಸೊ ಪ್ರತಿಬಿಂಬ ಪ್ರತಿಬಿಂಬದಂತೆ ಬಂತು ಸ್ವರೂಪ ಸೊ ದೇವರ ಸ್ವರೂಪಗಳು ದೇವರ ರೂಪಗಳೆಲ್ಲ ತೇಜಸ್ವಿ ಸೃಷ್ಟಿ ಜೀವನ ಅನೇಕ ರೂಪಗಳೆಲ್ಲ ವಾರಿಸ್ತ ಪ್ರತಿಬಿಂಬವತ್ ನೀರೊಳಗೆ ಪ್ರತಿಬಿಂಬದಂತೆ ಅಲ್ಲೇನಾಯ್ತು ಈಗ ನೀರು ಅಲ್ಲಾಡಿಸ್ತ ಪ್ರತಿಬಿಂಬ ಅಲ್ಲಾಡುತ್ತೆ ದೇಹಕ್ಕಾದ ವಿಕಾರ ಯಾರಿಗಾಗತ್ತೆ ಜೀವನಕ್ಕೆ ಅನುಭವಕ್ಕೆ ಬರುತ್ತೆ ಆದರೆ ದೇವರಿಗೆ ದೂಪ ಹಾಗಾಗೋದಿಲ್ಲ ವ್ಯತ್ಯಾಸ ಇದೆ ಮಣ್ಣಿಂದಂತೂ ಟೋಟಲ್ ಚೇಂಜ್ ಆಗೋಯ್ತು ಮಣ್ಣಿಲ್ಲೇ ಇಲ್ಲ ಗಡಿಗೆ ಮಾಡಿದಾಗ ಮಣ್ಣಿನ ಫಾರ್ಮ್ ತೊಗೊಂಡ್ಬಿಡ್ತು ಈ ರೀತಿ ದೇವರದಲ್ಲ ಇದು ದೀಪ ಇದೆ ದೀಪ ಇದೆ ಅಲ್ಲಿ ಮಣ್ಣು ಹೋಯ್ತು ಇಲ್ಲ ಅಲ್ಲಿ ಮಣ್ಣು ಕಡಿಮೆ ಆಗ್ತಾ ಬಂತು ಆದರೆ ಇಲ್ಲಿ ಕಡಿಮೆ ಆಗಲೇ ಇಲ್ಲ ಸೊ ದೇವರ ರೂಪದ ಶಕ್ತಿ ಇದು ವಾರಿ ಇದು ಎಷ್ಟೋ ನೀರಿದೆ ಅಷ್ಟೊಂದು ಡಿಫ್ರೆಂಟ್ ಪ್ರತಿಬಿಂಬ ಕಾಣಿಸುತ್ತೆ ಒಂದು ಐದಾರು ಕೊಡದಲ್ಲಿ ನೀರು ತುಂಬಿಟ್ಟಿದ್ದಾರೆ ಪ್ರತಿಬಿಂಬ ಚಂದ್ರನ ಪ್ರತಿಬಿಂಬ ನೋಡ್ತಾರೆ ಈಗ ಅದಕ್ಕೆ ಕ್ಲಾರಿಟಿಯಲ್ಲಿ ವೇರಿ ಆಗ್ತಾ ಹೋಗುತ್ತೆ ನೀರು ಕ್ಲಿಯರ್ ಆಗಿದ್ದರೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಸ್ವಲ್ಪ ಇದ್ದರೆ ಡಲ್ಲಾಗಿ ಕಾಣಿಸುತ್ತೆ ಗೊತ್ತಾಯ್ತಾ ಇದು ಶೇಖ ಆದರೆ ಪ್ರತಿಬಿಂಬ ನೀರು ಶೇಖ ಆದರೆ ಚಂದ್ರ ಶೇಖ ಅಲ್ಲಿ ಚಂದ್ರ ಏನಾಗಿಲ್ಲ ಇಲ್ಲಿ ಚಂದ್ರ ಶೇಖ ಆಗ್ತಾರೆ ಇವೆಲ್ಲ ಯಾತಕ್ಕೆ ಪ್ರತಿಬಿಂಬದಲ್ಲಿರೋದ್ರೆ ಶೇಖ ಆಗುತ್ತೆ ಸರ್ವೇ ಚತುರ್ಭುಜ ಪದ್ಮ ಶಂಖಚಕ್ರಗದಾಧರ ಇದು ಸಾರಸ್ಯ ಈಗ ಹದಿನಾಲ್ಕು ರೂಪಗಳನ್ನ ಈ ರೀತಿ ಮಾಡಿದರಲ್ಲ ಯಾವ ರೀತಿಯಲ್ಲಿ ವ್ಯತ್ಯಾಸ ತಿಳ್ಕೋಬೇಕು ಅಂತ ಅರ್ಥ ನಾಲ್ಕು ರೂಪಕ್ಕೂ ಏನಿವೆ ಚಕ್ರ ಶಂಖ ಗದಾ ಪದ್ಮ ಅಷ್ಟೇ ನಾಲ್ಕನ್ನು ಕನ್ವಿಷನ್ ಕಾಂಬಿನೇಷನ್ ಮಾಡಿ ಇಪ್ಪತ್ನಾಲ್ಕು ರೂಪಕ್ಕೆ ಅದೇನು ಮಾಡಬೇಕೀಗ ತರಬೇಕು ಇಲ್ಲಿ ಕೃಷ್ಣ ಇದ್ದಾನೆ ಇಲ್ಲಿ ವಾಮನರಿದ್ದಾನೆ, ಇಲ್ಲಿ ವಾಮ, ಇಲ್ಲಿ ನರಸಿಂಹದೇವರಿದ್ದಾರೆ ಕೇಶವಾದಿರು. ಇದಕ್ಕೆ ಸಿಂಹದ ಮುಖ ಇಲ್ಲ, ಚತುರ್ವಿಂಶತಿ ರೂಪದ ನರಸಿಂಹದೇವರಿಗೇನಿಲ್ಲ, ಸಿಂಹದ ಮುಖ ಅಲ್ಲ. ವ್ಯತ್ಯಾಸ ಬರೀ ಶಂಖಚಕ್ರಗಳಷ್ಟೇ, ಎಲ್ಲರ ಫೇಸು ಒಂದೇ ರೀತಿಯೇ, ಎಲ್ಲ ಕೈಗಳು ಒಂದೇ ರೀತಿಯೇ, ಎಲ್ಲ ಒಂದೇ ರೀತಿಯೇ. ವ್ಯತ್ಯಾಸ ಇರೋ ಚಕ್ರ ಶಂಖ ಹಿಡ್ಕೊಂಡಿದ್ದು ಮಾತ್ರ. ಇಲ್ಲಿ ವಾಮನ ಇಷ್ಟು ಚಿಕ್ಕದ ಬರೀಬಾರದು, ಮತ್ತೆ ಈ ವಾಮನ ದೊಡ್ಡ ವಾಮನೇ, ತ್ರಿವಿಕ್ರಮ ಅಷ್ಟೇ ತ್ರಿವಿಕ್ರಮ, ಮತ್ತೆ ಎಲ್ಲ ಒಂದೇ ರೀತಿ. ಆದರೆ ಆಯುಧಗಳು ಮಾತ್ರ ವ್ಯತ್ಯಾಸ. ಆ ವ್ಯತ್ಯಾಸ ಏನಂದರೆ ಎಲ್ಲ ಲಿಸ್ಟ್ ಕೊಡ್ತಾರೆ ಏನೇನು. ಸರ್ವೇ ಚತುರ್ಭುಜಾ ಪದ್ಮ ಶಂಖ ಚಕ್ರ ಗದಾಧರಾ ವಾಸುದೇವಾತ್ ವಾಸುದೇವಾದಿದೇವಾತ್ ಪ್ರಥಮ ಕೇಶವಸ್ತಥಾ. ಪದ್ಮ ಶಂಖ ಚಕ್ರ ಗದ ಇದ್ದಾಗ ಅದು ಕೇಶವ. ನಾರಾಯಣೋ ಮಾಧವಶ್ಚ ಜಗ್ನಿರೇ ಭೂಸುರೋತ್ತಮ ಸಂಕರ್ಷಣಶ್ಚ ಗೋವಿಂದೋ ವಿಷ್ಣುಶ್ಚ ಮಧುಸೂದನ ತ್ರಯಸ್ತೆ ಸಮಜಾಯಂತ ಪ್ರದ್ಯುಮ್ನಶ್ಚ ತ್ರಿವಿಕ್. ಅವರೇನು ಹೇಳಿದರು, ನಾಲ್ಕು ರೂಪದಿಂದ ಇಪ್ಪತ್ತಾರು ರೂಪ ಆಯಿತು ಅಂದ್ರಲ್ಲ, ವಾಸುದೇವ ರೂಪದಿಂದ ಎಷ್ಟು ನಾಲ್ಕಾರಿ ಒಂದೊಂದು ಆರು ರೂಪ ತಗೋಬೇಕು. ಅದು ಆರನ್ನು ಹೇಳ್ತಾವೆ, ಯಾವ್ಯಾವ ಆರು ರೂಪ ಬಂದು ಅಂತ ಹೇಳಿ ಪ್ರತಿಯೊಂದು ಕೂಡ. ಆಮೇಲೆ ಆಯುಧಗಳ ಬಗ್ಗೆ ಮುಂದೆ ಆಚಾರ್ಯ ಹೇಳ್ತಾರೆ, ಅದರ ಸೂತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಂದೆ ವೈದಿಕಾ ದಾಶ್ಚ ತಸ್ಮಾತ್ ಸರ್ವಾಭಿಧೋಸ್ಮ್ಯಹಂ ಪಂಚಾಶದ್ವರ್ಣ ಭಿನ್ನಾಶ್ಚ ಸರ್ವಶಬ್ದ ಅಥೋಪಿ ಚ. ಇಷ್ಟು ಹೇಳಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಬರುತ್ತೆ. ಏನದು? ತದ್ಭೇದ ಪೌರುಷಂ ಸೂಕ್ತಂ ವೇದಾಹ. ತದ್ಭೇದ ತಸ್ಯ ಗಾಯತ್ರ್ಯಾಹ ಪ್ರಭೇದ ಪೌರುಷಂ ಸೂಕ್ತಂ. ಅದರಿಂದ ಅಭಿವ್ಯಕ್ತವಾಗಿ ಬಂದಿದ್ದು ಪುರುಷ ಸೂಕ್ತ ಅಂತ ಹೇಳಿದರು. ಹೌದು, ಇದೆ ಇದೆ, ಮುಂದೆ ಹೇಳ್ತಾರೆ ಎಲ್ಲ ಬರುತ್ತೆ. ಇನ್ನು ಅಲ್ಲಿಗೆ ಹೋಗಿಲ್ಲ ಇನ್ನು. ತಸ್ಯಾ ಗಾಯತ್ರ್ಯಾಹ ಪ್ರಭೇದ ಏಮಿ ಕಿಂ ಸಂಪನ್ನಮಿತ್ಯತಃ ವೇದ ಇತಿ ಋಗಾದ್ಯಾಶ್ಚತ್ವಾರೋ ವೇದಾಹ. ಆದ್ದರಿಂದ ಪುರುಷ ಸೂಕ್ತ, ಪುರುಷ ಸೂಕ್ತದಿಂದ ನಾಲ್ಕು ವೇದಗಳು ಬಂತು. ಸರ್ವೇ ಶಬ್ದಾಹ ವೇದಾಹ ಪುರುಷ ಸೂಕ್ತ ಗಾಹ ಅಂದ್ರೇನು? ಪುರುಷ ಸೂಕ್ತದ ಅದರಿಂದ ಅಭಿವ್ಯಕ್ತವಾದವುಗಳು ಅಂತ ಅರ್ಥ. ಅಭಿವ್ಯಕ್ತವಾದವು ಯೋ ವರ್ಣ ಸಮುದಾಯ ಭಾವ ಯೋ ವರ್ಣ ಸಮುದಾಯೋ ಯಸ್ಮಾತ್ ವರ್ಣ ಸಮುದಾಯಾದಿ ಅಭಿವ್ಯಕ್ತ ಸ ತದ್ವ್ಯಾಖ್ಯಾನ ರೂಪ ಸನ್ ತದರ್ಥಪರ ಏವ ಇತಿ ಅಸ್ತಿ ತಾವನ್ನಿಯಮ. ಅಂಶತ್ರಯೋಪೇತ ಭಾವನಾಪದ ವ್ಯಾಖ್ಯಾನ ರೂಪ ಸಮಿಧಾದಿ ವಾಕ್ಯೇ ತತ್ಪರತ್ವದರ್ಶನಾತ್ ಪ್ರಣವ ವ್ಯಾಖ್ಯಾನ ರೂಪಾಶ್ಚ ಉಕ್ತ ರೀತ್ಯಾ ಸರ್ವೇ ವೈದಿಕ ಶಬ್ದಾಃ ತತಃ ಪ್ರಣವಶಬ್ದವಾಚ್ಯತ್ವಂ ಸರ್ವಶಬ್ದವಾಚ್ಯತಾಯಾಂ ಕಥಂ ಅಪ್ರಯೋಜಕಮಿತಿ. ಮೇನ್ ಪಾಯಿಂಟ್ ಸರಿಯಾಗಿ ನೋಡಿಕೊಳ್ಳಿ. ವೇದಗಳು ಬಂತೀಗ. ವೇದಗಳಿಗೆ ಹಿಂದೋದ್ರೆ ಏನು ಬಂತೀಗ? ಜಸ್ಟ್ ವೇದಗಳಿಗೆ ಹಿಂದೋದ್ರೆ ಪುರುಷ, ಅದು ಜಸ್ಟ್ ಹಿಂದೋದ್ರೆ ಏನು ಬಂತು? ಅದರಿಂದ ಹೋದ್ರೆ ಏನು ಬಂತು? ವ್ಯಾಹೃತ. ಅದರಿಂದ ಏನು ಬಂತು? ಓಂಕಾರ ಬಂತು. ಈ ಇಷ್ಟು ಇಳ್ಕೊಂಡು ಇನ್ನು ನಾರಾಯಣ ಅವೆಲ್ಲ ಇರಲಿ ಒಂದು ಇಷ್ಟು ಇಳ್ಕೊಂಡ್ರು ಕೂಡ ಓಂಕಾರ ಅಂಬೋದು ಒಂದು ಎಕ್ಸ್ಪ್ಯಾನ್ಷನ್ನೇ ಏನಿದೆ ವೇದಗಳು. ಓಂಕಾರದ ಎಕ್ಸ್ಪ್ಯಾನ್ಷನ್ ವೇದಗಳಾದ್ದರಿಂದ ಓಂಕಾರ ಯಾರನ್ನು ಹೇಳುತ್ತೆ? ಸೊ ವೇದಗಳು ಯಾರನ್ನು ಹೇಳಬೇಕು? ವಿಷ್ಣುವನ್ನು. ಸಿಂಪಲ್ ಓಂಕಾರದ ಅರ್ಥ ಅಂದಮೇಲೆ ಕೆಮಿಸ್ಟ್ರಿ ಪುಸ್ತಕ ಅಂತ ತೊಗೊಂಡ್ರೆ ಈ ಪ್ರತಿ ಪೇಜು ಏನಾಗಿರಬೇಕದು? ಕೆಮಿಸ್ಟ್ರಿ ಹೆಡ್ಡಿಂಗ್ ಇರೋದೇ ಕೆಮಿಸ್ಟ್ರಿ ಅಂತ. ಫಿಸಿಕ್ಸ್ ಅಂತಿದ್ರೆ ಫಿಸಿಕ್ಸು. ಅದೇ ರೀತಿ ನಾರಾಯಣ ಅಂತ ಹೇಳಿದ ಮೇಲೆ ಯಾವ ವೇದದ ಯಾವ ಪದ ಯಾವ ಅಕ್ಷರ ತೊಗೊಂಡ್ರು ಕೂಡ ಏನದು? ನಾರಾಯಣನೇ. ಈ ಲಾಜಿಕ್ ತೊಗೊಂಡ್ರೆ ಆಗ ಸರ್ವಶಾಸ್ತ್ರ ಪ್ರತಿಪಾದ್ಯತ್ವ ವಿಷ್ಣುವಿಗೆ ಹೇಗಿದೆ? ವರ್ಣಗಳು ಯಾರನ್ನು ಹೇಳುತ್ತೆ? ಹೋಗ್ಲೀಗ ಹೋಗ್ಲಪ್ಪ. ಈ ಐವತ್ತು ವರ್ಣಗಳು ಬಂದು ಐವತ್ತು ವರ್ಣಗಳು ಯಾರನ್ನು ಹೇಳುತ್ತೆ? ಅಜ ಆನಂದ ಇಂದ್ರ ಈಶಾ. ಸೊ ಪದಗಳು ಯಾವ ಪದ ತೊಗೊಂಡು ವರ್ಣದ ಕಾಂಬಿನೇಷನ್ ಅದು. ಸೊ ಪದ ಏನು ಹೇಳಬೇಕು? ಅದೀಗ ವಿಷ್ಣುವನ್ನೇ ಹೇಳಬೇಕು. ಆಮೇಲೆ ಪದಗಳೆಲ್ಲ ಹೇಗೆ ಬಂತು? ವರ್ಣಗಳ ಕಾಂಬಿನೇಷನ್ ಪದ, ಪದಗಳ ಕಾಂಬಿನೇಷನ್ನು ವಾಕ್ಯ. ಸರ್ವತೋ ಅಂತ ಹೇಳಿದ ಮೇಲೆ ವಾಕ್ಯ ಏನು ಹೇಳಬೇಕು? ವಿಷ್ಣು ಸರ್ವತೋ ಅಂತ ಹೇಳಬೇಕು. ವಾಕ್ಯಗಳ ಗ್ರೂಪೇ ಪ್ಯಾರ, ಪ್ಯಾರಗಳೇ ಹೇಳಬೇಕು ವಿಷ್ಣುವನ್ನು ಹೇಳಬೇಕು. ಪ್ಯಾರಗಳ ರೂಪನೇ ಮುಂದೇನಾಗಬೇಕು? ಶ್ಲೋಕನೋ ಇದಾಗಬೇಕು. ಅದೇ ಯಾರು ಹೇಳಬೇಕು? ಮತ್ತೆ ವಿಷ್ಣುವನ್ನೇ ಹೇಳಬೇಕು. ಅದು ಹೀಗಾಗಿ ಎಷ್ಟು ಬ್ಯೂಟಿ. ಇದನ್ನು ಒಪ್ಪಿದ ಮೇಲೆ ಬೇರೆ ವಿಷ್ಣು ಸರ್ವತೋ ಸಮಸ್ಯೆ ಬರೋಕ್ಕೆ ಚಾನ್ಸಸ್ಸೇ ಇರೋದು. ಆ ಪದ ಆಗಿದೆ, ಈ ಪದ ಹೀಗಿದೆ, ಕೌಂಟ್ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಬೇಸಿಕಲಿ ಆ ಸೈಟ್ ಯಾರ್ದು ಅಂದಮೇಲೆ ಇರೋ ಬಿಲ್ಡಿಂಗ್ ಎಲ್ಲ ಯಾರ್ದಾಗಿರ್ಬೇಕು? ಅವನದಾಗಿರ್ಬೇಕು. ಅನ್ಲೆಸ್ ಅದು ಬೇರೆಯವ್ರಿಗೆ ಡಿಪ್ ಕೊಡದೆ ಹೋದರೆ ಇದು ಕೊಡೋ ಚಾನ್ಸ್ ಇದೆ. ಸ್ವಾತಂತ್ರ್ಯ ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲದು ಯಾರಿಗೆ ಬಂತೀಗ? ದೇವರಿಗೆ ಬಂತು. ಈ ರೀತಿ ವಿಷ್ಣು ಸರ್ವತ್ವ ತಿಳ್ಕೊಂಡಾಗ ಆಗ ನಿಮಗೆ ಶೇಖ ಆಗೋ ಚಾನ್ಸೇ ಇಲ್ಲ. ಶಿವ ಅಂತ ಬಂದು ಶಕಾರ ಏನು ಹೇಳುತ್ತೆ? ಶಾಂತ ಸಂವಿತ್. ವಾ ಅಂದರೆ ಏನು? ವರ. ಸೊ ಶಿವಶಬ್ದದಲ್ಲಿ ವರ ಶಬ್ದದ ಎಕ್ಸ್ಪೆನ್ಷನ್ ಅದು. ಸೊ ವಿಷ್ಣುವಿನ ಹೆಸರುಗಳಾದ್ದರಿಂದ ಶಿವ ಜಿಕ್ಕಟ್ಟು ವಿಷ್ಣು. ಅರ್ಥ ಆಯ್ತಾ? ಶಂ ಏನು ಪದ ಬೇಕಾದ್ರೆ ತೊಡಿ ನೀವು. ಜಗತ್ತಿನ ಯಾವುದೇ ಒಂದು ಪದ ಅಂದರೆ ಏನಿರಬೇಕು? ಅದರಲ್ಲಿ ವರ್ಣಗಳಿರಬೇಕು. ವರ್ಣಗಳ ಮೂಲತಃ ಯಾರನ್ನು ಹೇಳುತ್ತೆ? ವಿಷ್ಣುವನ್ನು. ಮತ್ತು ವರ್ಣಗಳು ಬಂದಿರೋದಲ್ಲಿಂದ ಓಂಕಾರದಿಂದ, ಓಂಕಾರ ಹೇಳೋದು ಯಾರನ್ನು? ವಿಷ್ಣುವನ್ನು. ಸೊ ಇದನ್ನೇನು ಹೇಳಬೇಕು? ವಿಷ್ಣುವನ್ನು ಹೇಳಬೇಕು, ಬೇರೆ ದಾರಿನೇ ಇಲ್ಲ. ಆ ವಿಷ್ಣು ಸರ್ವತೋತ್ವ ಬಗ್ಗೆ ಸಂಶಯ ಯಾವ ಕಾಲಕ್ಕೂ ಬರೋ ಚಾನ್ಸ್ ಇರೋದಿಲ್ಲ. ಇದು ತಂತ್ರಸಾರದ ದೊಡ್ಡ ಒಂದು ಉಪಯೋಗ ಇದೆ. ಈ ಎವಲ್ಯೂಷನ್ ಕ್ರಮ ಆಚಾರ್ಯ ಇಲ್ಲಿ ತೋರಿಸ್ತಾ ಇದ್ದಾರೆ. ಮಂತ್ರಗಳು ಯಾವುದೇ ಮಂತ್ರ ತಗೊಂಡ್ರು, ಬೇಸಿಕ್ ಮಂತ್ರ ಯಾವುದು? ಪ್ರಣವ. ಅದು ಎಕ್ಸ್ಪೆನ್ಷನ್ ನಾರಾಯಣ, ಅದು ವಾಸುದೇವ. ಸೊ ಎಲ್ಲ ಮಂತ್ರ ಯಾರನ್ನು ಹೇಳಬೇಕೀಗ? ವಿಷ್ಣುವನ್ನು. ಎಲ್ಲ ಪದನೂ ವಿಷ್ಣುವನ್ನು ಹೇಳಬೇಕು, ಎಲ್ಲ ಶಾಸ್ತ್ರನೂ ಹೇಳಬೇಕು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂದೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಯಾವುದೋ ಒಂದು ಕಾದಂಬರಿ ಇದೆ ಅಂತ ತಿಳ್ಕೊಂಬಿ, ಯಾವುದೋ ಒಂದು ಕಾದಂಬರಿ, ಅದರಲ್ಲೂ ಅಕ್ಷರಗಳು ಇರಬೇಕಲ್ಲ, ಎಷ್ಟು ವಿಷ್ಣುವನ್ನೇ ಹೇಳಬೇಕಲ್ಲ. ಸೊ ಅದು ಕೂಡ ಏನು ಹೇಳಬೇಕೀಗ? ವಿಷ್ಣು ಸರ್ವತ್ತವತ್ತನೇ ಹೇಳು, ಬೇರೆ ದಾರಿನೇ ಇಲ್ಲ. ಅರ್ಥ ಆಯ್ತಾ? ನಾವು ಯಾಕೆ ಸಮನ್ವಯ ಮಾಡಬಾರ್ದು ಅಂದರೆ, ಹಾಗಿದ್ದರೆ ಯಾವುದೇ ಪುಸ್ತಕ ಸಮನ್ವಯ ಮಾಡ್ಬೋದಲ್ಲ ಅಂದರೆ, ಮಾಡೋಕ್ಕೆ ಬರುತ್ತೆ ಅಂತ ಹೇಳಲೇಬೇಕು ನಾವು. ಮಾಡಬಾರ್ದು ಯಾಕೆ? ಅಧಿಷ್ಠಾನ ಅಲ್ಲ. ಏನಿರಬೇಕು? ಅಲ್ಲ, ಏನು ಮಾಡಬೇಕು? ಯಾವಾಗಲೂ ಕೂಡ ಬರೆದವನ ಅದಕ್ಕೆ ಭಕ್ತರ ಅಭಿಪ್ರಾಯ ಇರಬೇಕು. ಭಕ್ತರ ಅಭಿಪ್ರಾಯ ಇಲ್ಲದೆ ಹೋದರೆ ಏನು ಮಾಡೋಕ್ಕಿಲ್ಲ? ಮಾಡೋಕ್ಕೆ ಬರೋದು, ಒಂದು ಚೆಕ್ ಇದೆಯಪ್ಪ, ಅದು ಎಷ್ಟು ಬೇಕಾದ್ರೂ ಬರಿಬೋದು ನೀವು. ಗೊತ್ತಾಯ್ತಾ? ಬಟ್ ಯಾರು ಬರಿಬೇಕು ಅದನ್ನು? ಸೈನ್ ಮಾಡೋನು ಬರಿಬೇಕು. ಸೈನ್ ಮಾಡಿದ್ರೆ ಎಷ್ಟು ಬರೀತಾರೆ? ಅಕೌಂಟೆನ್ಸ್ಗೆ ಜಾತಿ ಬರಲಿಕ್ಕೆ ಬರೋದಿಲ್ವಲ್ಲ, ಅವ್ರ ಅಕೌಂಟ್ ಇರೋದೇ ಅಷ್ಟು, ದೇರ್ಫೋರ್ ಜಾಸ್ತಿ ಬರಲಿಕ್ಕೆ ಬರೋದಿಲ್ಲ. ಬಟ್ ಯಾರು ಬರೆದಿದ್ದಾರೆ ನೋಡಿಕೊಂಡು ಏನು ಮಾಡಬೇಕಾಗ, ಎಷ್ಟು ಅದಕ್ಕೆ ವ್ಯಾಲ್ಯೂ ಕಟ್ಟಬೇಕು ಗೊತ್ತಾಗುತ್ತೆ. ಗೊತ್ತಾ? ಕೆಲವು ಕೊಟ್ಟರೆ ಚೆಕ್ ವಾಪಸ್ ಬರುತ್ತೆ ಬಿಡ್ರಿ ಅಷ್ಟೇ, ಕೊಟ್ಟಿರ್ತಾರೆ ನಾಳೆ ವಾಪಸ್ ಬರುತ್ತೆ, ನಮಗೆ ಸಂತೋಷ ಆಗೋದಿಲ್ಲ ಅದರಿಂದ. ಯಾಕೆಂದರೆ ಗ್ಯಾರಂಟಿ ವಾಪಸ್ ಬರುತ್ತೆ, ಹೋಗೋದು ಬರೋದು ಸುಮ್ಮನೆ ವೇಸ್ಟ್ ಆಫ್ ಟೈಮೇ ಹೊರತು ಅರ್ಥನೇ ಇಲ್ಲ. ಕೆಲವ್ರು ಕೊಟ್ಟರೆ ಹಾಗೆ ಆಗುತ್ತೆ, ಆಗದೆ ಹೋದ ಇವ್ರು ಹಾಗೆ ಇವ್ರು ಅನದರ್ ಚೆಕ್ ಅಷ್ಟೇ. ಇವ್ರು ಆಗಿ ನಾಟ್ ಟ್ರೇಸಬಲ್ ಹೋಗಿಬಿಟ್ಟಿರ್ತಾನೆ ಇರೋದಿಲ್ಲ ಇವನು. ಹಾಗೆ ಮೋಸ ಮಾಡಿದ್ದಾನೆ. ಅಲ್ಲೇನಾಗಿದೆ? ಇದೆ ಅವನು 10 ಕೋಟಿ ಬರೆದು ವ್ಯಾಲಿಡ್. ಯಾಕೆ 10 ಕೋಟಿ ಇದೆ ಅವನ ಹತ್ರ? ಅದು 10 ಕೋಟಿ ಇಲ್ಲದ ಅವ್ನು ಬರೋದು ಏನಾಯ್ತು? ಅದು ಇನ್ವ್ಯಾಲಿಡ್. ಜೈತೀರ್ಥರು ಎಷ್ಟು ಬರೋದು ಯಾತಕ್ಕೆ ವ್ಯಾಲಿಡ್? ಅಷ್ಟು ತಲೆಯಲ್ಲಿದೆ ಅರ್ಥ ಅವರಿಗೆ. ಕೆಲಸದ ಏನಾಗುತ್ತೆ ಗೊತ್ತಾ? ಶೇಕ್ಸ್ಪಿಯರ್ ಯಾವುದೋ ವಾಕ್ಯ ಇದೆ, ಕಾಳಿದಾಸರ ವಾಕ್ಯ ಇದೆ, ಅರ್ಥ ಮಾಡ್ತೀರಿ. ಭಾರಿ ಚೆನ್ನೇ ಅರ್ಥ. ಬಟ್ ಕಾಳಿದಾಸರು ಬಳಸಲಿಲ್ಲ ಅದು. ಏನಂತ ಕರಿಬಾರ್ದು ಅದನ್ನು? ವ್ಯಾಖ್ಯಾನ ಅಂತ ಕರಿಬಾರ್ದು. ಯಾತಕ್ಕೆ? ಇಲ್ಲದನ್ನು ಬರೆದಾಗಾಯ್ತು. ಇಲ್ಲದನ್ನು ಬರೆದಿರಿಂದ ವ್ಯಾಖ್ಯಾನ ಅಲ್ಲ ಅದು. ಬಟ್ ಇದ್ದದ್ದು ಬರೆದ ಏನಾದರೂ ಅದು ವ್ಯಾಖ್ಯಾನ. ಇದ್ದದ್ದನ್ನು ಬರೆದ ವ್ಯಾಖ್ಯಾನ ಆಗುತ್ತೋ, ಇಲ್ಲದನ್ನು ಬರೆದ ಆಗೋದಿಲ್ಲ. ಆದ್ದರಿಂದನೇ ಎಲ್ಲ ಶಬ್ದಕ್ಕೆಲ್ಲ ಇರುತ್ತೆ ಅದು. ಯಾರು ಬರೆದಿದ್ದಾರೆ ಆಗ ಶುರು ಮಾಡಬೇಕು, ಅರ್ಥ ಮಾಡಬೇಕು. ಯಾರು ಬರೆದಿದ್ದಾರೆ? ಒಂದು ಲೋಟರ್ ಯಾರೋ ಕೊಟ್ಟಿರ್ತಾರೆ, ಅವ್ರು ಕೊಟ್ರಾ? ಜಸ್ಟ್ ಇದು ಗ್ಯಾರಂಟಿ ಬೆಳೆಯಿದೆ. ಅವ್ರು ಕೊಟ್ರಾ? ಸಾಧ್ಯನೇ ಇಲ್ಲ ಕೊಡಲಿಕ್ಕೆ. ಅವ್ರು ಕೊಟ್ಟೆಡ್ಡೆ ಇದು, ನೀವು ಒರಿಜಿನಲ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಯಾಕೆ? ಕೊಟ್ಟವ್ರ ಯೋಗ್ಯತೆ ನೋಡಿದೆ. ಇವ್ರು ಕೊಟ್ಟರೆ ಆಗ ಚಾನ್ಸ್ ಇಲ್ಲ. ಅಕಸ್ಮಾತ್ ಮೋಸ ಆಗಿದ್ದರೆ ಅವ್ರು ಮೋಸ ಮಾಡಿಲ್ಲ, ಅವ್ನಿಗೆ ಕೊಟ್ಟವ್ರು ಅವ್ನು ಮೋಸ ಮಾಡಿದ್ದಾರೆ ಅಷ್ಟೆ. ಇವ್ರು ಮೋಸ ಮಾಡೋ ಚಾನ್ಸ್ ಇಲ್ಲ. ಇಷ್ಟರ ವಿಶ್ವಾಸ ಇರುತ್ತೆ. ಅದಕ್ಕೆ ಕೊಟ್ಟವನು ಯಾರು ಅನ್ನೋದ್ರ ಮೇಲೆ ಬರೆದವರು ಆಚಾರ್ಯರು ಅವ್ರು ಹೇಳ್ತಾರೆ. ಅರ್ಥ ಭಾರಿ ಇದೆ ಅಂತ ಅವ್ರು ಹೇಳಿದ ಮೇಲೆ ನಾವು ಎಷ್ಟು ಅರ್ಥ ಮಾಡಿದರೂ ಕೂಡ ಅವ್ರಿಗೆ ಸಮ್ಮತ ಅಂತ ಅರ್ಥ. ವಿರುದ್ಧಾರ್ಥ ಮಾಡಿದ್ರೆ ಸಮ್ಮತ ಅಲ್ಲ. ಯಾತಕ್ಕೆ? ವಿರುದ್ಧಾರ್ಥ ಅವ್ರು ಹೇಳೋದಿಲ್ಲ ಅಂದರೆ ನಾವು ಮಾಡಿ ತಪ್ಪು ಮಾಡಿದ್ದೇವೆ ಅಂತ ಅರ್ಥ. ವಿರುದ್ಧಾರ್ಥ ಬರೆದ್ರೆ ಕಾಟಾಕಿದ ತಕ್ಷಣ ಇನ್ವ್ಯಾಲಿಡ್ ಆಗಿದೆ ಚೆಕ್ ಆಗಿ. ಗೊತ್ತಾಯ್ತಾ? ಅವ್ರು ಅದು ಮಾಡಿದಾಗ ಏನು ಮಾಡಬೇಕು ಅವ್ನು? ಮತ್ತೆ ಅಟೆಸ್ಟ್ ಮಾಡದೆ ಹೋದರೆ ಇನ್ವ್ಯಾಲಿಡ್. ಈ ರೀತಿ ಎಲ್ಲ ಯೋಚನೆ ಮಾಡಿದರೆ ಶಬ್ದಕ್ಕೆ ಅರ್ಥ ಕೊಡೋ ಶಕ್ತಿ ಸಹಜವಾಗಿ ವೇದಗಳಿಗೆ ಎಷ್ಟು ಬೇಕಾದ್ರೂ ಇದೆ. ಯಾತಕ್ಕೆ? ಅಪೌರುಷೇಯ, ಅದು ಎಷ್ಟು ಬೇಕಾದ್ರೂ ಇದೆ. ವೇದವ್ಯಾಸರು ಬರೆದಕ್ಕೆ ಇನ್ನೂ ಜಾಸ್ತಿ ಇದೆ. ಯಾತಕ್ಕೆ? ವೇದ ಪ್ರತಿಪಾದನೆ ಬರೆದಿರೋದ್ರಿಂದ. ಆದರೆ ಉಳಿದವರು ಮಹಾಲಕ್ಷ್ಮಿ ಇದ್ದಾರೆ, ಆಚಾರ್ಯರಿದ್ದಾರೆ, ಅವ್ರು ಏನು ಬರೋದು ಫುಲ್ ವ್ಯಾಲಿಡ್. ಅದು ಒಂದು ಬರ್ತಾ ಬರ್ತಾ ಪಾಶುಪತ ಆಗಮ ಇದೆ. ಈಗ ಏನಾಯ್ತು ತಕ್ಷಣ? ಅದೀಗ ಇದು ನಿಮಗೆ ಬರೆದಿದ್ದಲ್ಲ, ಬೇರೆಯವರಿಗೆ ಮುಗಿದೋಯ್ತು. ನಿಮಗೆ ವೈಷ್ಣವರಿಗೆ ಬರೆದಿದ್ದಲ್ಲ. ಯಾರಿಗೆ ಬರೆದಿದ್ದು? ವ್ರತವರಿಗೆ. ಬೇರೆ ವ್ರತವರು ಬರ್ತಲ್ಲ, ವೈಷ್ಣವ ವ್ರತವರಿಗೆ ಬರೆದಿದ್ದಲ್ಲ, ಇಸು ಬೇರೆಯವರಿಗೆ ಬರೆದಿದ್ದು. ಸೊ ಏನಾರು ಹಾಕಿದ್ದೀವಿ ಇದರಲ್ಲಿ? ಮಡಿಗಿಡಿನ ಮಾಡಿಲ್ಲ. ನೀವು ಮಡಿ ಪಂಕ್ತಿ ಅಲ್ಲಿ ಹೋಗಿ, ಮೈಲಿಗೆ ಪಂಕ್ತಿ ಇದು ರುದ್ರದೇವರು ಮೈಲಿಗೆ ಪಂಕ್ತಿ ಬರೆದಿರೋದು ಹೊರತು ಯಾರಿಗೆ ಬರೆದಿಲ್ಲ ಅದನ್ನು? ಮಡಿ ಪಂಕ್ತಿಯವರು ಬರೆದಿದ್ದಲ್ಲ. ಅದು ದೇರ್ಫೋರ್ ಅವ್ರು ಹೇಳ್ತಾರೆ, ನಮ್ಮ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ನಿಮಗೆ ಬರೆದಿದ್ದಲ್ಲ ಅಂತೇಳಿ. ಅದಮೇಲೆ ಆಕ್ಷೇಪಣೆ ಮಾಡೋಕ್ಕಿಲ್ಲ ಈಗ. ಗೊತ್ತಾಯ್ತಾ? ಆಕ್ಷೇಪಣೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಈ ಅರ್ಥ ಮಾಡಬಾರ್ದು. ಅದಕ್ಕೆ ಅವ್ರ ಅಭಿಪ್ರಾಯ ಇಲ್ಲ, ಅದು ಮಾಡಬೇಡಿ ಅಂತ ಹೇಳಿಬಿಟ್ಟಿದ್ದ. ಇವ್ ನಮ್ಮಲ್ಲಿ ಏನಾಗಿದೆ ಇವತ್ತು? ಯಾವ ಪುಸ್ತಕ ಸಿಕ್ಕರು ಇಷ್ಟಪಡ ಮಾಡೋಕ್ಕೆ ಹೋಗ್ತಾರೆ. ಮಾಡೋಕ್ಕೆ ಬರುತ್ತೆ ಅಂತ ಒಪ್ಕೊಳ್ಳಬೇಕು, ಅದರ ಸಮಸ್ಯೆ ಇಲ್ಲ. ಆದರೆ ಏನು ಹೇಳಬಾರ್ದು? ಮಾಡಿಬಿಟ್ರೆ ಯೋಗ್ಯತೆ ಇದಕ್ಕಿಲ್ಲ. ಸೊ ನಾವು ಒಗ್ತರು ಒಪ್ಪೋದಿಲ್ಲ ಅದನ್ನು, ಅದರ ಹಾಕ್ಲಿಕ್ಕೆ ಚಾನ್ಸಸ್ ಇಲ್ಲ. ಆ ರೀತಿ ಮಾಡಿದರೆ ಸರಿ ಹೋಗುತ್ತೆ. ಹೌದು, ಹೇಳುತ್ತೆ, ಕರೆಕ್ಟು. ಆದರೆ ಆ ರೀತಿ ಹೇಳೋ ಹಾಗೆ ಅರ್ಥ ಮಾಡ್ಬೇಕಾದ್ರೆ ಬರೆದವರು ಯಾರು? ಗೊತ್ತಾಯ್ತಾ? ಅದಕ್ಕೆ ಆಚಾರ್ಯ ಬರೀತಾರೆ, ವೇದ ವೇದಾನುಸಾರೇಶು ವಿರೋಧಿ ಅನ್ಯರ್ಥ ಕಲ್ಪನಾ. ತತ್ವದ್ವತ್ತಲ್ಲಿ ಕೋಟ್ ಮಾಡ್ತಾರೆ, ವೇದ ವೇದಾನುಸಾರೇಶು ವಿರೋಧಿ ಅನ್ಯರ್ಥ ಕಲ್ಪನಾ. ವೇದಾನುಸಾರಿ ವಾಕ್ಯಗಳಲ್ಲಿ ವಿರೋಧ ಬಂದರೆ ಬೇರೆ ಅರ್ಥ ಮಾಡಬೇಕು. ಇವತ್ತು ಜೈನರು ಯಾವುದೋ ಗ್ರಂಥ ಬಂತು ಬೌದ್ಧರದು, ಅದನ್ನು ಸಮನ್ವಯ ಮಾಡಲಿಕ್ಕೆ ಹೋಗಬೇಡಿ. ಯಾತಕ್ಕೆ? ಇನ್ವ್ಯಾಲಿಡ್. ಅದು ವ್ಯಾಲಿಡ್ ಡಾಕ್ಯುಮೆಂಟ್ಗೆ ಇಂಟ್ರಿಬ್ಯೂಷನ್ ಕೊಡಬೇಕು. ಫೋರ್ಜರಿ ಡಾಕ್ಯುಮೆಂಟ್ ಇಂಟ್ರಿಬ್ಯೂಷನ್ ತಗೊತೊಂಡ್ರೆ ಗತಿಯನ್ನಾಗಬೇಕೀಗ. ವೇಸ್ಟ್ ಆಫ್ ಟೈಮ್ ಅದು, ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅನೇಕ ಮಾಡಲ ಕೊಟ್ಬಿಟ್ಟು ಕೆಡಿಸಿಬಿಡ್ತಾರೆ. ಯಾರೋ ಬರೋದ ಮಹಾಭಾರತ ಸಮನ್ವಯ ಮಾಡೋದು ವೇದವ್ಯಾಸರಿದಂತಕ್ಕೆ, ಅದು ಯಾಕೆ ಮಾಡಬೇಕೀಗ? ತಪ್ಪು ಬರ್ದಾರೆ ಮುದುವಷ್ಟೇ, ತಪ್ಪು ಬರೆದಿದ್ದಾನೆ ಯಾಕೆ ಹೇಳಬೇಕೀಗ? ಭಾರಿ ಬುದ್ಧಿವಂತ ಫಸ್ಟ್ ರ್ಯಾಂಕ್ ಬರೋ ಹುಡುಗ ಪ್ಲಸ್ ಬಂದು ಮೈನಸ್ ಹಾಕಿಬಿಟ್ಟಿದ್ದಾನೆ. ಮೇಷ್ಟು ನೋಡ್ತಾನೆ ಏನು ಮಾಡ್ತಾನೆ ಅದನ್ನು, ಹಿ ಇಗ್ನೋರ್ಸ್ ಇಟ್. ಯಾಕೆ? ಅವನಿಗೆ ಗೊತ್ತು, ಅವನು 100% ಗೊತ್ತಿದೆ ಅವನಿಗೆ, ಅದು ಯಾವುದೋ ಅವಸರಲ್ಲಿ ಬಿಟ್ಬಿಟ್ಟಿದ್ದಾನೆ, ಅದನ್ನು ಕೌಂಟ್ ಮಾಡೋದಿಲ್ಲ, 100 ಹಾಕೇ ಬಿಡ್ತಾನೆ. ಆದರೆ ದಡ್ಡ ಹುಡುಗ ಸರಿಯಾಗಿ ಬರೋದಿರ್ತಾರೆ, ಡೌಟ್ ಬರುತ್ತೆ. ಇವ್ರು ಎಂದೂ ಸರಿಯಾಗಿ ಬರೆಯೋರಲ್ಲ ಇವರು, ಹುಷ್ಯ ಕಾಪಿ ಕೇಸ್ ಇರಬೇಕು. ಎಲ್ಲ ಪೇಸ್ ಹುಡುಕ್ತಾರೆ, ಈಗ ಸಿಕ್ಬಿಡುತ್ತೆ, ಯಾವುದೋ ಅದ್ರಲ್ಲಿ ಸಿಕ್ಬಿಡುತ್ತೆ ಅದು. ನೋಡಿದೆ ಹೇಳ್ಕೊಟ್ಟಾಗಾಯ್ತು ಅಂತ. ಯಾಕೆ? ಅವನಿಗೆ ಯೋಗ್ಯತೆ ಇಲ್ಲ ಅದು. ಇವನಿಗೆ ತಪ್ಪರದಿದ್ದರೂ ಸರಿ, ಯಾಕೆ ಅಂದರೆ ಇವನು ಮನಸ್ಸಲ್ಲಿದೆ, ಬರೋದಿಲ್ಲ ಅಷ್ಟೇ. ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ ಅವನು, ಯಾವುದೋ ಕಾರಣಕ್ಕೆ ಮಿಸ್ಸಾಗಿದೆ ಅಷ್ಟೇ. ಅವ್ರು ಪೆನ್ನೇ ಬರದೇ ಇರ್ಬೋದಾಗ ಬರೆದ ಬಂದರು. ಇವನ್ದಾದ್ರೆ ಹಾಗಲ್ಲ, ಇವನು ಬರಲಿಕ್ಕೆ ಸಾಧ್ಯನೇ ಇಲ್ಲ, ಆದ್ದರಿಂದ ಎಲ್ಲೋ ಏನೋ ನಡೆದು ಹೋಗಿದೆ ಅನ್ಯಾಯ ಅಂತ ಯೋಚನೆ ಮಾಡ್ತಾನೆ. ಈ ರೀತಿ ಆಚಾರ ಗ್ರಂಥ ಓದಬೇಕಾದ್ರೆ ಯಾವ ಕ್ವಾಲಿಟಿ ಇರುತ್ತೆ ಅಂತ ಓದಬೇಕಂತ. ಎಲ್ಲ ಗ್ರಂಥ ಓದೋ ರೀತಿ ಬೇರೆ, ದೊಡ್ಡವ್ರ ಗ್ರಂಥ ಓದೋ ರೀತಿಯೇ ಬೇರೆ. ಅದನ್ನು ಕಥೆ ಕಾದಂಬರಿ ಓದ್ದಾಗ ಓದಿಬಿಟ್ರೆ ಬುದ್ಧಿ ಇಲ್ಲ ಅಂತ ಅರ್ಥ. ಬಂಗಾರನ ಹಿತ್ತಾಳಿ ವ್ಯಾಲಿ ಕಟ್ಟಿದಾಗುತ್ತೆ, ಎಷ್ಟು ಲಾಸ್ ಆಗುತ್ತೆ ಅದರಿಂದ. ಮುಂದೆ ಅದೆಲ್ಲ ಹೇಳ್ತಾರೆ. ಇವಟ್ಟು ಥಿಯರಿ, ಜನರಲ್ ಥಿಯರಿ ಏನಪ್ಪ ಅಂದರೆ, ವೈದಿಕಾಹ ಸರ್ವಶಬ್ದಾಶ್ಚ ತಸ್ಮಾತ್ ಸರ್ವಾಭಿಧೋಸ್ಮ್ಯಹಂ. ವೈದಿಕವಾದ ಸಕಲ ಶಬ್ದಗಳು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ಸಮಸ್ತ ವೈದಿಕ ಶಬ್ದಕ್ಕೆ ಎರಡು ಅರ್ಥ, ವೇದ ಸಂಬಂಧಿ ಅಂತ ಅರ್ಥ, ವೇದದ್ದೇ ಅಂತಲೂ ಅರ್ಥ. ವೇದದ ಯಾವುದೇ ವಾಕ್ಯ ತಗೊಂಡ್ರು ಅಥವಾ ವೇದ ಸಮ್ಮತವಾದ ಗ್ರಂಥದ ಯಾವುದೇ ವಾಕ್ಯ ತಗೊಂಡ್ರು ಏನು ಹೇಳುತ್ತದೋ ವಿಷ್ಣುವನ್ನೇ ಹೇಳುತ್ತೆ. ಸರ್ವಶಬ್ದಾಶ್ಚ, ಸರ್ವ ವಾಕ್ಯಗಳಲ್ಲ, ಸರ್ವ ಶಬ್ದಗಳು ವಿಷ್ಣುವನ್ನೇ ಹೇಳುತ್ತೆ. ಆದ್ದರಿಂದನೇ ಸರ್ವಾಭಿಧೋ ಅಸ್ಮಿ ಅಹಂ. ಇದು ಯಾರು ಹೇಳ್ತಿರೋದು, ಯಾರು ಯಾರು ಹೇಳ್ತಿದ್ದಾರೆ? ಮರ್ತು ಬರಲಿ ಮರ್ತು ಬಿಡಬಾರ್ದು. ವಿಧಿಂ ವಿಧಾಯ ಸರ್ಗಾದೋ ತೇನ ಪೃಷ್ಟೋಬ್ಜಲೋಚನ. ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವನು ಸೃಷ್ಟಿ ಮಾಡಿ ಅವರು ಪ್ರಶ್ನೆ ಮಾಡಿದಾಗ ಪರಮಾರ್ಥ ಹೇಳ್ತಿರೋದ್ರಿಂದ ನಾನು ಸರ್ವಾಭಿಧ, ಸುಮ್ಮನೆ ಓದ್ಕೊಂಡ್ರೆ ಓದೋರೆಲ್ಲ ಸರ್ವಾಭಿಧರಾಗಿಬಿಡ್ತಾರೆ. ಆಮೇಲೆ ಅದಕ್ಕೆ ಅವರು ಅಹಂ ಬ್ರಹ್ಮಾಸ್ತ್ರಿ ಆಗಿ ತಿಳ್ಕೊಂಡ್ಬಿಟ್ರು. ವಿಷ್ಣು ತನ್ನನ್ನು ತಾನು ಅಹಂ ಬ್ರಹ್ಮಾಸ್ತ್ರಿ ಅಂತ ತಿಳ್ಕೊಂಡ ಅಂತ ಹೇಳಿದರೆ, ಇವತ್ತು ತಮ್ಮನ್ನೇ ಬ್ರಹ್ಮಾಸ್ತ್ರಿ ಅಂತ ತಿಳ್ಕೊಂಡ್ಬಿಟ್ಟಾಗಾಯ್ತು. ಸರ್ವಾಭಿಧೋ ಅಸ್ಮಿ ಅಹಂ, ಎಲ್ಲ ಹೆಸರು ನಂದೇ ಆಗಿದೆ. ಹಾಂ, ಅಭಿಧ ಅಂದರೆ ಹೆಸರು, ಅಭಿಧ ಬೇರೆ, ಅಭಿಧಾಹ ಬೇರೆ. ಅಭಿಧ ಅಂದರೆ ಹೆಸರು, ಅಭಿಧ ಅಂತ ಬಂದರೆ ಅಭಿಧ ಅಭೇದ, ಅಭಿಧ ಅಂದರೆ ಅಭೇದ. ಪಂಚಾಶದ್ವರ್ಣ ಭಿನ್ನಾಶ್ಚ ಸರ್ವಶಬ್ದಾತೋಪಿ ಚ. ಯಾತಕ್ಕೆ ಅಂದರೆ ಎಲ್ಲ ಶಬ್ದಗಳು ಕೂಡ ಪಂಚಾಶದ್ವರ್ಣ ಭಿನ್ನ. ಪಂಚಾಶದ್ವರ್ಣ ಭಿನ್ನ ಅಂದರೆ ಏನೋ, ಅದರಿಂದ ವ್ಯಕ್ತವಾಗಿರೋದು ಅಂತ ಅರ್ಥ. ಭಿನ್ನ ಬೀಜದಿಂದ ವೃಕ್ಷ, ಭಿನ್ನ ಅಂದರೆ ಬೀಜದಿಂದ ಹುಟ್ಟಿದ್ದು ಅಂತ ಅರ್ಥ. ಪ್ರಭೇದ ಅಂತ ಅರ್ಥ. ಇಲ್ಲಿ ಈ ಭೇದ ಅಲ್ಲ, ಡಿಫರೆನ್ಸ್ ಎಂಬ ಅರ್ಥ ಅಲ್ಲ, ಪ್ರಭೇದ. ಎಲ್ಲ ವರ್ಣಗಳ ಪ್ರಭೇದವೇ ಸರ್ವಶಬ್ದಗಳು ಆಗಿರೋದ್ರಿಂದ ಸರ್ವಶಬ್ದ ವಾಚ್ಯತ್ವ ಯಾರಿಗಿದೆ? ಈಗ ವಿಷ್ಣುವಿಗಿದೆ ಅಂತ ಪ್ರೂವ್ ಆಯಿತು. ಎಲ್ಲಿದೆ ಎಲ್ಲಿದೆ? ಇದು ಪಂಚಾಶದ್ವರ್ಣ ವಾಚ್ಯತ್ವ ರೂಪ ದ್ವಿತೀಯ ಹೇತು, ಎರಡನೇ ಹೇತು ಇದು. ಅಪ್ರಾಯೋಜಕ ತಾಮ್ ನಿರಾಚಷ್ಟೆ. ಎರಡು ಹೇತು ಕೊಟ್ಟಿರೋ ನಾವೀಗ. ಒಂದು ಹೇತು ಏನು ಅಂತ ಕೇಳಿದರೆ, ಈ ರೀತಿ ಹುಟ್ಟಿದ ಕ್ರಮ ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಸಮ ಇದೆಲ್ಲ ಮೂಲ ವ್ಯಾಖ್ಯೇಯ ಯಾವುದು? ಓಂಕಾರ ಪ್ರತಿಪಾದಕ ಅಂದಮೇಲೆ ವ್ಯಾಖ್ಯಾನ ಏನಾಗಿರಬೇಕು ಯಾವಾಗಲೂ? ಅದು ಒಂದು ಕ್ರಮ. ಇನ್ನೊಂದು ಕ್ರಮ ಏನು ಅಂದರೆ, ಎಲ್ಲ ಶಬ್ದಗಳು ಕೂಡ ವರ್ಣಾತ್ಮಕ, ವರ್ಣಗಳು ವಿಷ್ಣು ಪ್ರತಿಪಾದಕ, ಆದ್ದರಿಂದ ಏನಾಗಿರಬೇಕದು? ಅದಕ್ಕೆ ದ್ವಿತೀಯ ಪಂಚಾಶದ್ವರ್ಣ ವಾಚ್ಯತ್ವ ರೂಪ ದ್ವಿತೀಯ ಹೇತೋಹು. ಅದು ಒಪ್ಪೋದಿಲ್ಲ ಅಂದರೆ ನಿರಾಚೆಷ್ಟೆ ತೆಗಿತಾರೆ. ಯಾಕೆ? ಪಂಚಾಶದ್ವರ್ಣ ಭಿನ್ನಾಶ್ಚ ಸರ್ವಶಬ್ದಾತೋಪಿ ಚ. ಎಲ್ಲ ಶಬ್ದಗಳು ಕೂಡ ಬೇಸಿಕಲಿ ವರ್ಣಗಳಿಂದ ಹುಟ್ಟಿದೆ. ವರ್ಣ ಪ್ರತಿಪಾದ್ಯ ನಾರಾಯಣ ಅಂದಮೇಲೆ ವರ್ಣಘಟಿತವಾದಂಥ ಪದಗಳು ಕೂಡ ಏನಾಗಬೇಕು? ನಾರಾಯಣ ಪ್ರತಿಪಾದಕನೇ ಆಗಬೇಕು. ಇದು ನಮ್ಮ ಬ್ರಹ್ಮಸೂತ್ರ ಸಮನ್ವಯ ಅಧ್ಯಾಯ ಪೂರ್ತಿ ಫಸ್ಟ್ ಕ್ಲಾಸ್ ಅರ್ಥ ಆದಾಗ ಲೆಕ್ಕ. ಈ ಕಾನ್ಸೆಪ್ಟ್ ಗೊತ್ತಾದ ಅಷ್ಟು ಹೇಳ್ತಾರೆ. ಮುಂದೆ ಅಷ್ಟಮಂತ್ರಗಳು ಯಾವುದೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಅಷ್ಟಮಂತ್ರಗಳು ಯಾವುದು ಅಂದರೆ, ಪ್ರಣವಃ ನೆನಪಿರಬೇಕು, ಮಾತೃಕ, ಅಷ್ಟಾರ್ಣ, ವ್ಯಾಹೃತಿ, ದ್ವಾದಶಾಕ್ಷರಂ, ಗಾಯತ್ರಿ, ಪೌರುಷಂ, ವಿಷ್ಣು, ಅಷ್ಟವು ಮಂತ್ರ ಪ್ರಕೀರ್ತಿತಾಹ. ನೆನಪಿರ್ಬೇಕು ಅಷ್ಟಮಂತ್ರಗಳು ಯಾವುದಪ್ಪ ಅಂತ ಕೇಳಿದ ತಕ್ಷಣ ಪ್ರಣವಃ, ಪ್ರಣವ ಮಂತ್ರ ಯಾವುದು? ಫಸ್ಟ್ ಮಂತ್ರ. ಸೆಕೆಂಡ್ ಯಾವುದು? ಮಾತೃಕಾಮಂತ್ರಗಳು. ಮಾತೃಕಾಮಂತ್ರಗಳು 50, ಅವಿಷ್ಣು ಕೂಡ ಬಂತು, ಪ್ಲಸ್ ನೃಸಿಂಹ 50 ಮುಂದೆ ಬರುತ್ತೆ. ಅಷ್ಟಾರ್ಣ ಅಂದರೆ ಏನೋ, ಅಷ್ಟಾಕ್ಷರ ಮಂತ್ರ, ನಾರಾಯಣ ಮಂತ್ರ. ವ್ಯಾಹೃತಿ ಅಂದರೆ ಯಾವುದು? ಭೂ ಭುವಃ ಸ್ವಃ ಭೂರ್ಭುವ ಸ್ವಃ. ದ್ವಾದಶಾಕ್ಷರಂ, ಓಂ ನಮೋ ಭಗವತೇ ವಾಸುದೇವಾಯ. ಗಾಯತ್ರಿ ಪೌರುಷಂ ಪುರುಷ ಸೂಕ್ತ. ವಿಷ್ಣು ಮಂತ್ರ. ಇವಿಷ್ಟು ಕೂಡ ಏನಿವು? ಅಷ್ಟೌ ಮಂತ್ರ ಪ್ರಕೀರ್ತಿ, ಮಹಾಮಂತ್ರಗಳು ಅಂತ ಹೆಸರು, ಅಷ್ಟ ಮಹಾಮಂತ್ರಗಳು ಅಂತ ಕರೀತಾರೆ. ಅದು ಅದರ ಕ್ರಮಗಳೆಲ್ಲ ಮುಂದೆ ಹೇಳೋದು, ಈ ಅಧ್ಯಾಯ ಪೂರ್ತಿ ಅಷ್ಟ ಮಹಾಮಂತ್ರನೇ ಹೇಳುತ್ತೆ. ಮೊದಲೇ ಅಧ್ಯಾಯ ಪೂರ್ತಿ ಅಷ್ಟ ಮಹಾಮಂತ್ರ, ದೇವಪೂಜಾ ಪದ್ಧತಿ, ಪೀಠ ಪೂಜಾ, ಆವರಣ ಪೂಜಾ, ನೈವೇದ್ಯ ಎಲ್ಲ ಮೊದಲನೇ ಇದರಲ್ಲೇ ಬರೋದು. ಸರಿಯಾಗಿ ಮೊದಲೇ ಸಹ ಓದ್ಕೊಂಡ್ಬಿಟ್ರೆ ಪೂಜಾಕ್ರಮ ಎಲ್ಲ ಗೊತ್ತಾಗುತ್ತೆ ಮೊದಲೇ ಅಧ್ಯಾಯ ತಂತ್ರಸಾರದಲ್ಲಿ. ಅದಕ್ಕೆ ಟೀಕಾರ ಹೇಳಬೇಕಾದ್ರೆ, ತಂತ್ರಸಾರೋಕ್ತ ಪೂಜಾಯಾಮ್ ಪದ್ಯಮಾಲೆಯ ಮೀರಿತ, ತಂತ್ರಸಾರೋಕ್ತ ಪೂಜಾ ಪದ್ಧತಿಯನ್ನೆಲ್ಲ ಬರೆದಿದ್ದೇವೆ ಅಂತ ಹೇಳಿದ್ದಾರೆ. ಪೂಜಾ ಪದ್ಧತಿ ಬೇಸಿಕ್ ವರ್ಕ್ ಇದೆ, ಪ್ರಣವು ಮಾತೃಕಾಷ್ಟಾರ್ಣವು ಇತ್ಯಾದಿ ಇನ್ನು ಮುಂದೆ ಇದೆ, ಅದೆಲ್ಲ ನಾಡಿದ್ದು ನಾಳೆ ಪಾಠ ಇರೋದು. ಸಾಯಂಕಾಲ ಇವತ್ತು ವ್ಯಾಸರಾದ್ರವ ಇಬ್ಬರ ಬಗ್ಗೆನೂ ಪ್ರವಚನ ಒಟ್ಟಿಗೆ ಇರುತ್ತೆ. ಅವರಿಬ್ಬರ ಅನೇಕ ಸಾಮ್ಯ ಇದೆ ಇಬ್ಬರಿಗೂ ಕೂಡ. ಸಾಮ್ಯ ಅಂದರೆ ಇಷ್ಟೊತ್ತು ಬಂತಲ್ಲ ಇಂದ್ರಿಯ ಸಾಮ್ಯ, ಆ ಥರ ಸಾಮ್ಯ ಅಲ್ಲ, ಬೇರೆ ಬಂದಿದೆ. ಅದು ಹೂವಿನ ಕೆರೆ, ಸೂರ್ಯ ಹೆಸರುಗಳು, ಭೂಸ್ಪರ್ಶವಿಲ್ಲದ ಜನ್ಮ, ಎಲ್ಲವೆಲ್ಲ ಒಂದೇ ರೀತಿ ಸಿಮಿಲ್ಯಾರಿಟೀಸ್, ಮತ್ತು ವ್ಯತ್ಯಾಸವೂ ಇದೆ. ಅದು ನೋಡಿದಾಗ ನೆನಪಿಟ್ಕೊಳ್ಳೋ ಸುಲಭ ಆಗುತ್ತೆ. ಆ ರೀತಿ ಪ್ರವಚನ ಆರು ಮುಖ್ಯ.